Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We've been studying through the Bible.
ನಾವು ಸತ್ಯವೇದದ ಅಧ್ಯಯನವನ್ನು ನೋಡಿಕೊಳ್ತಾ ಇದ್ದೆವು.
And book by book.
ಪುಸ್ತಕದಿಂದ ಪುಸ್ತಕವನ್ನ.
And we have now reached the book of Luke.
ಈಗ ಲೂಕನು ಬರೆದ ಸುವಾರ್ತೆಗೆ ಬಂದಿದ್ದೇವೆ.
Let's turn to chapter 15.
ಈಗ 15ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ.
In chapter 15 we have 3 parables that Jesus spoke.
15ನೇ ಅಧ್ಯಾಯದಲ್ಲಿ ಯೇಸು ಮಾತನಾಡಿದಂತ 3 ಸಾಮ್ಯಗಳಿವೆ.
They can apply to lost sinners and to backsliders.
ಅದು ಕಳೆದು ಹೋದಂತ ಪಾಪಿ ಮತ್ತು ಹಿಂಜಾರಿದಂತವರಿಗೆ ಅನ್ವಯಿಸುತ್ತದೆ.
The first one is about a shepherd who looks for his lost sheep.
ಮೊದಲನೇ ಸಾಮ್ಯವು ಒಬ್ಬ ಕುರುಬನು ಕಳೆದು ಹೋದಂತ ಕುರಿಯನ್ನು ಹುಡುಕುವಂತ ಸಾಮ್ಯ.
The second is a woman who's lost one of her 10 coins.
ಎರಡನೆಯದು ಒಬ್ಬ ಹೆಂಗಸು ತನ್ನ 10 ನಾಣ್ಯಗಳಲ್ಲಿ 1 ನಾಣ್ಯವನ್ನು ಕಳೆದುಕೊಂಡಿರುವಂತ ಸಾಮ್ಯ.
The third is a father who lost both his sons.
ಮೂರನೆಯದಾಗಿ ಒಬ್ಬ ತಂದೆಯು ಇಬ್ಬರು ಮಕ್ಕಳನ್ನು ಕಳೆದುಕೊಂಡಂತ ಸಾಮ್ಯ.
The younger son went astray and came back.
ಕಿರಿಯ ಮಗನು ದಾರಿ ತಪ್ಪಿ ಹೋಗಿ ಮತ್ತೆ ಮನೆಗೆ ಹಿಂತಿರುಗಿ ಬಂದಂತದ್ದು.
The young elder son was jealous and stubborn and is outside the house at the end of the story.
ಹಿರಿಯವನು ಹೊಟ್ಟೆ ಕಿಚ್ಚು ಮತ್ತು ಮೊಂಡುತನದಿಂದ ಕೊನೆಯದಾಗಿ ಮನೆಯಿಂದ ಹೊರಗೆ ಹೋಗುವಂತದ್ದು.
ದೀಸ್ ಆರ್ ಅ ಪಿಕ್ಚರ್ ಆಫ್ ಫಸ್ಟ್ ಆಫ್ ಆಲ್ ದಿ ಶೆಪರ್ಡ್ ಇಸ್ ಅ ಪಿಕ್ಚರ್ ಆಫ್ ದಿ ಲಾರ್ಡ್ ಜೀಸಸ್.
ಮೊದಲನೆಯ ಚಿತ್ರಣ ಕುರುಬ ಅಂದ್ರೆ ಯೇಸು ಕ್ರಿಸ್ತನು ಅಂತ.
ದ ಫಾದರ್ ಇಸ್ ಅ ಪಿಕ್ಚರ್ ಆಫ್ ಗಾಡ್ ದ ಫಾದರ್.
ತಂದೆಯು ಅಂತಂದ್ರೆ ತಂದೆಯಾದ ದೇವರು ಅಂತ.
ಅಂಡ್ ದ ವುಮನ್ ಇಸ್ ಅ ಪಿಕ್ಚರ್ ಆಫ್ ದ ಚರ್ಚ್.
ಹೆಂಗಸು ಅನ್ನುವಂಥದ್ದು ಸಭೆಯ ಚಿತ್ರಣ.
Filled with the Holy Spirit.
ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿರುವಂತದ್ದು. ಹಾಗಾಗಿ
ಇನ್ ಎ ಸೆನ್ಸ್ ಆಲ್ 3 ಪರ್ಸನ್ಸ್ ಆಫ್ ದ ಟ್ರಿನಿಟಿ ಆರ್ ಹಿಯರ್.
ಅದರ ಅರ್ಥ ಇಲ್ಲಿ 3 ವ್ಯಕ್ತಿಗಳು ತ್ರಯಕತ್ವದಲ್ಲಿ ಇರುವಂತದ್ದು. ಇಲ್ಲಿ
ದ ಫಸ್ಟ್ ಒನ್ ಇಸ್ ಅ ಪಿಕ್ಚರ್ ಆಫ್ ಅ ಬ್ಯಾಕ್ಸ್ಲೈಡರ್, ಸಮ್ವನ್ ಹೂ ಇಸ್ ಇನ್ ದ ಫೋಲ್ಡ್ ಅಂಡ್ ವೆಂಟ್ ಅವೇ.
ಮೊದಲನೆಯದಾಗಿ ಒಬ್ಬ ಹಿಂಜಾರಿದಂತವನು ಮೊದಲು ಗುಂಪಿನಲ್ಲಿರ್ತಾನೆ, ಆನಂತರ ದಾರಿ ತಪ್ಪು ಹೋಗ್ತಾನೆ.
ಅಂಡ್ ದ ಫೋಲ್ಡ್ ಇಸ್ ಡಿಸ್ಕ್ರೈಬ್ಡ್ ಹಿಯರ್ ಇನ್ ವರ್ಸ್ 7 as 99 righteous persons who need no repentance.
ಏಳನೇ ವಚನದಲ್ಲಿ ಈ ರೀತಿಯಾಗಿ ವಿವರಿಸಲ್ಪಟ್ಟಿದೆ, 99 ಮಂದಿ ನೀತಿವಂತರಿಗೆ ಮಾನಸಾಂತರದ ಅವಶ್ಯವಿಲ್ಲ ಅಂತ.
Have you seen a church like that?
ಈ ರೀತಿಯ ಸಭೆಯನ್ನು ನೀವು ಯಾವತ್ತಾದರೂ ಕಂಡಿದ್ದೀರಾ?
99 righteous people who need no repentance.
99 ಮಂದಿ ನೀತಿವಂತರಿಗೆ ಮಾನಸಾಂತರದ ಅವಶ್ಯವಿಲ್ಲ ಅನ್ನುವಂತ ಸಭೆ.
Almost impossible to see a church like that.
ಈ ರೀತಿಯ ಸಭೆ ಕಾಣುವುದು ಅಸಾಧ್ಯ.
There are churches with 10,000, 20,000, 30,000, 50,000.
ಒಂದು ಸಭೆಯಲ್ಲಿ 10,000, 20,000, 30,000, 50,000 ಇರ್ತಾರೆ.
We don't know how many of them are righteous.
ಎಷ್ಟು ಜನ ನೀತಿವಂತರು ಅಂತ ನಮಗೆ ಗೊತ್ತಿಲ್ಲ.
And even churches which there are righteous people, how can we say that they don't need any repentance?
ಒಂದು ಸಭೆಯಲ್ಲಿ ನೀತಿವಂತರು ಅಂತ ಇರ್ತಾರೆ, ಆದ್ರೆ ಎಷ್ಟು ಜನಕ್ಕೆ ಮಾನಸಾಂತರದ ಅವಶ್ಯಕತೆ ಇಲ್ಲ ಅಂತ ನಮಗೆ ಗೊತ್ತಾಗಬೇಕು.
Yet this is the picture of the church that Jesus wants.
ಈ ರೀತಿ ಸಭೆಯ ಚಿತ್ರಣವು ಯೇಸುವಿಗೆ ಬೇಕಾಗಿದೆ.
What is the meaning of needing no repentance?
ಮಾನಸಾಂತರದ ಅವಶ್ಯವಿಲ್ಲ, ಇದರ ಅರ್ಥವೇನು?
That means as soon as I am aware of a sin, I confess it and repent from it immediately.
ಅದರ ಅರ್ಥ ಪಾಪದ ಅರಿವು ನನಗೆ ಮೂಡಿದ ತಕ್ಷಣ ಅದನ್ನು ಅರಿಕೆ ಮಾಡಬೇಕು, ಅದರಿಂದ ತಿರುಗಿಕೊಳ್ಳಬೇಕು.
It's like as soon as some dirt comes on my shirt, I immediately wash it.
ಅದರ ಅರ್ಥ ನನ್ನ ಅಂಗಿಗೆ ಕೊಳೆ ಬಂದು ಕೂತ ಕೂಡಲೇ ಅದನ್ನು ತೊಳ್ಕೊಳ್ತೀನಲ್ವಾ, ಹಾಗೆ
my shirt will not need any washing.
ಆಗ ನನ್ನ ಅಂಗಿಯನ್ನು ತೊಳೆಯುವಂತ ಅವಶ್ಯಕತೆ ಬೀಳೋದಿಲ್ಲ.
Because I'm washing it many times every day.
ಯಾಕಂದ್ರೆ ದಿನದಲ್ಲಿ ಅನೇಕ ಬಾರಿ ನಾನು ಅದನ್ನು ತೊಳಿತಿರೋದ್ರಿಂದ.
So if I'm cleansing myself,
ನನ್ನನ್ನ ನಾನು ತೊಳ್ಕೊಳ್ತಾ ಇದ್ರೆ,
many times every day,
ದಿನದಲ್ಲಿ ಅನೇಕ ಬಾರಿ,
I seek to do that in my life.
ನನ್ನ ಜೀವಿತದಲ್ಲಿ ಅದನ್ನು ನಾನು ಯಾವಾಗಲೂ ಮಾಡ್ತೇನೆ.
I'm a righteous person who doesn't need any repentance.
ಆಗ ನಾನು ನೀತಿವಂತನಾಗ್ತೇನೆ, ಮಾನಸಾಂತರದ ಅವಶ್ಯಕತೆ ಬೀಳೋದಿಲ್ಲ.
Because I may be repenting 10 or 15 times a day.
ನಾನು ಅದರ ಅರ್ಥ ದಿನದಲ್ಲಿ 10-15 ಬಾರಿ ಮಾನಸಾಂತರ ಪಡ್ತೇನೆ.
Like washing my shirt 15 times a day.
ದಿನದಲ್ಲಿ ಅಂಗಿಯನ್ನು 15 ಬಾರಿ ತೊಳೆಕೊಂಡ ಹಾಗೆ.
You can say that my shirt is a shirt that does not need washing.
ಆಗ ನೀವು ಹೇಳಬಹುದು ನನ್ನ ಅಂಗಿಗೆ ತೊಳೆಯುವಂತ ಅವಶ್ಯಕತೆ ಬೀಳೋದಿಲ್ಲ ಅಂತ.
Because it's being washed 15 times a day.
ಯಾಕಂದ್ರೆ ದಿನದಲ್ಲಿ 15 ಬಾರಿ ತೊಳೆಕೊಂಡಿರೋದ್ರಿಂದ.
That is how God wants every one of his children to live.
ದೇವರ ಮಕ್ಕಳು ಆ ರೀತಿಯಾಗಿ ಜೀವಿಸಬೇಕು ಅಂತ ದೇವರು ಬಯಸ್ತಾರೆ.
As soon as we are aware of some unchristlike,
ಕ್ರಿಸ್ತನ ರೀತಿ ಅಲ್ಲದೇ ಇರುವಂತದ್ದು ನಿಮಗೆ ಕಂಡ ತಕ್ಷಣ,
immediately repent and set it right.
ಮಾನಸಾಂತರ ಪಟ್ಟು ಅದನ್ನು ಸರಿಪಡಿಸಿಕೊಳ್ಳ್ರಿ.
Such people are righteous people who need no repentance.
ಇವರು ನೀತಿವಂತವರು, ಇವರಿಗೆ ಮಾನಸಾಂತರದ ಅವಶ್ಯಕತೆ ಇಲ್ಲ.
Into such a flock that we must bring the lost sheep.
ಇಂತಹ ಹಿಂಡಿನೊಳಗೆ ಕಳೆದು ಹೋದಂತ ಕುರಿಯನ್ನ ಮತ್ತೊಮ್ಮೆ ಹಿಂತಿರುಗಿ ಕರ್ಕೊಂಡ್ಬರಬಹುದು.
But if we have churches where people are fighting and quarreling with each other,
ಒಂದು ಸಭೆಯಲ್ಲಿ ಒಬ್ಬರಿಗೊಬ್ಬರು ಸಹೋದರರು ಜಗಳಾಡಿಕೊಂಡಿದ್ರೆ,
and where they have no victory over sin,
ಪಾಪದ ಮೇಲೆ ಜಯ ಕಾಣ್ತಾ ಇಲ್ಲ ಅವರು ಅಂದ್ರೆ,
then I would say that lost sheep is safer outside there than come here and get all the diseases that the other sheep have.
ಆಗ ನಾನು ಹೇಳ್ತೇನೆ, ಕಳೆದು ಹೋದಂತ ಕುರಿಯು ಈ ಸಭೆಗೆ ಬಂದು ಕಾಯಿಲೆ ಹತ್ತಿಸ್ಕೊಳ್ಳೋದಕ್ಕಿಂತ ಹೊರಗಡೆ ಆರಾಮಾಗಿರೋದು ಒಳ್ಳೇದು ಅಂತ.
And that is why we need to make the fold proper before bringing in the lost sheep.
ಅದಕ್ಕಾಗಿ ಕಳೆದು ಹೋದಂತ ಕುರಿಯನ್ನು ತರುವ ಮೊದಲು ಆ ಹಿಂಡು ಸರಿಯಾಗಿರಬೇಕು.
A lot of people ignore that.
ಅನೇಕರು ಅದನ್ನ ನಿರಾಕರಿಸ್ತಾರೆ.
They say we must go and get the lost sheep.
ಅವರು ಹೇಳ್ತಾರೆ ಕಳೆದು ಹೋದಂತದನ್ನ ಮೊದಲು ತರೋಣ.
But where are you going to bring it?
ಎಲ್ಲಿ ತರ್ತೀರಿ?
Into a fold where people are fighting with each other?
ಒಬ್ಬರಿಗೊಬ್ಬರು ಜಗಳಾಡಿಕೊಂಡಿರುವಂತ ಹಿಂಡಲ್ಲ.
Where the sheep are biting each other?
ಒಬ್ಬರಿಗೊಬ್ಬರು ಹಲ್ಲು ಕಡಿತಾರಲ್ಲ ಆ ಹಿಂಡಿಗೆ ತರ್ತೀರಾ?
Then that sheep is far better off where nobody bites it. On the hillside.
ಬೆಟ್ಟದ ಕಡೆಯಲ್ಲಿ ಯಾರು ಹಲ್ಲು ಕಡಿಯೋದಿಲ್ವಲ್ಲ ಅಂತ ಕಡೆ ಇರೋದು ಬಹಳ ಉತ್ತಮ ಕಳೆದು ಹೋದಂತ ಕುರಿ.
So in this parable it's not just a parable of the lost sheep.
ಈ ಸಾಮ್ಯದಲ್ಲಿ ಬರಿ ಕೇವಲ ಕಳೆದು ಹೋದಂತ ಕುರಿ ಬಗ್ಗೆ ಮಾತ್ರ ಅಲ್ಲ.
It's a parable of a fold which has got 99 righteous persons who need no repentance.
99 ಮಂದಿ ನೀತಿವಂತರು ಮಾನಸಾಂತರ ಪಡುವ ಅವಶ್ಯಕತೆ ಇಲ್ಲದಂತ ಹಿಂಡಿನ ಸಾಮ್ಯ ಇದು.
But
ಆದರೆ
we must reach out to bring that lost sheep back.
ಕಳೆದು ಹೋದಂತ ಕುರಿಯನ್ನ ಕರೆತರಲು ತಲುಪಬೇಕದನ್ನ ನಾವು.
And there's more joy when that lost sheep comes back.
ಆ ಕಳೆದು ಹೋದಂತ ಕುರಿಯು ಬಂದ ತಕ್ಷಣ ಹೆಚ್ಚು ಸಂತೋಷ ಇರುತ್ತದೆ.
Then all these sheep that have not gone astray.
ದಾರಿ ತಪ್ಪಿ ಹೋಗದೇ ಇದ್ದಂತ ಈ ಮಿಕ್ಕ ಹಿಂಡಿಗಿಂತ.
The second parable is about the lost coin.
ಎರಡನೇ ಸಾಮ್ಯವು ಕಳೆದು ಹೋದಂತ ನಾಣ್ಯದ ಕುರಿತು.
Here in the case of the sheep it went astray by mistake.
ಕುರಿಯ ಪ್ರಕರಣದಲ್ಲಿ ಅದು ಅಕಸ್ಮಾತ್ ಆಗಿ ದಾರಿ ತಪ್ಪಿ ಹೋಗಿತ್ತು.
So we must go after such backsliders.
ಅಂತ ಹಿಂಜಾರಿ ಬಿದ್ದಂತವರನ್ನ ಹುಡುಕಿಕೊಂಡು ಹೋಗಬೇಕು ನಾವು.
In the case of the coin.
ಆದರೆ ನಾಣ್ಯದ ವಿಷಯದಲ್ಲಿ.
It was not the coin's fault.
ಅದು ನಾಣ್ಯದ ತಪ್ಪಲ್ಲ.
It's the woman's fault.
ಅದು ಹೆಂಗಸಿನ ತಪ್ಪು.
Not the Holy Spirit's fault.
ಅದು ಪವಿತ್ರಾತ್ಮನ ತಪ್ಪು ಸಹ ಅಲ್ಲ.
The unfaithfulness of the church.
ಸಭೆಯ ಅಪನಂಬಿಕೆ ಅದು.
Sometimes people are lost or backslide because the church has failed.
ಕೆಲವೊಮ್ಮೆ ಸಭೆಯು ವಿಫಲಗೊಂಡಿದ್ದರಿಂದ ಜನರು ಹಿಂಜಾರಿ ಬೀಳುತ್ತಾರೆ ಕಳೆದು ಹೋಗ್ತಾರೆ.
So here is a woman, a church that has failed and therefore somebody got lost.
ಇಲ್ಲಿ ಒಬ್ಬ ಹೆಂಗಸು ಅಂದರೆ ಸಭೆಯು ವಿಫಲಗೊಂಡಿದ್ದರಿಂದ ನಾಣ್ಯವು ಕಳೆದು ಹೋಯಿತು.
But then the church repents.
ಸಭೆಯು ಮಾನಸಾಂತರ ಪಟ್ಟಿತು.
And decides, hey, we must find this lost person and bring him.
ಕಳೆದುಕೊಂಡಂತವನನ್ನ ಹಿಂತಿರುಗಿ ಕರ್ಕೊಂಡ್ಬರಬೇಕು ಅಂತ ನಿರ್ಧಾರ ಮಾಡುತ್ತೆ.
And it says she searches carefully until she finds it.
ಆಕೆ ನಾಣ್ಯವನ್ನು ಕಂಡುಕೊಳ್ಳುವವರೆಗೂ ಬಹಳ ಎಚ್ಚರಿಕೆಯಿಂದ ಹುಡುಕ್ತಾಳೆ.
And then she rejoices.
ಕಂಡುಕೊಂಡ ನಂತರ ಬಹಳ ಸಂತೋಷ ಪಡ್ತಾಳೆ.
In both cases.
ಎರಡು ಪ್ರಕರಣದಲ್ಲಿ.
It says in verse 7 and verse 10 that joy in the presence of the angels of God over a sinner who repents.
7 ಮತ್ತು 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಒಬ್ಬ ಪಾಪಿಯು ತಿರುಗಿಕೊಂಡಂತರ ವಿಷಯವಾಗಿ ದೇವದೂತರ ಮುಂದೆ ಸಂತೋಷವಾಗುವುದು.
ಸಿನರ್ ಹೂ ಸೈನ್ಸ್ ಅ ಡಿಸಿಷನ್ ಕಾರ್ಡ್,
ನಿರ್ಧರಿಸುವಂತ ಪತ್ರಕ್ಕೆ ಒಬ್ಬನು ಸಹಿ ಹಾಕುವುದರಲ್ಲ. ಆದರೆ
ಅ ಸಿನರ್ ಹೂ ರಿಪೆಂಟ್,
ಪಾಪಿಯು ಮಾನಸಾಂತರ ಪಟ್ಟಿದ್ದರ ವಿಷಯವಾಗಿ.
ಅ ಸಿನರ್, not a sinner who raises his hand in a meeting.
ಒಬ್ಬ ಪಾಪಿಯು ಕೂಟದಲ್ಲಿ ಕೈ ಎತ್ತದರಲ್ಲ.
But who repent,
ಮಾನಸಾಂತರ ಪಡೋದರಲ್ಲಿ.
Unfortunately repentance is not being preached.
ದುರದೃಷ್ಟವಶಾತ್ ಇಂದು ಸಭೆಯಲ್ಲಿ ಮಾನಸಾಂತರದ ವಿಷಯವಾಗಿ ಸಾರಲ್ಪಡ್ತಾರೆ. ಹಾಗಾಗಿ
these lost sheep are not really coming into any fold.
ಕಳೆದು ಹೋದಂತ ಕುರಿಯು ಈ ಹಿಂಡಿಗೆ ಹಿಂತಿರುಗಿ ಬರೋದಿಲ್ಲ.
Lost coins are not really being brought back into the woman's hand.
ಆ ನಾಣ್ಯವು ಹೆಂಗಸಿನ ಕೈ ಕೂಡ ಸೇರ್ತಿದ್ದಿಲ್ಲ.
Repentance is the main message Jesus emphasized.
ಮಾನಸಾಂತರವು ಮುಖ್ಯವಾದ ಸಂದೇಶ, ಯೇಸು ಇಲ್ಲಿ ಅದನ್ನೇ ಒತ್ತಿ ಹೇಳಿದ್ದು. ಮತ್ತು
illustrated in the story of the prodigal son.
ತಪ್ಪಿಹೋದ ಮಗನ ದೃಷ್ಟಾಂತದಲ್ಲಿ
for him repentance was turning around and coming back to his father's house.
ಮಾನಸಾಂತರ ಅಂದ್ರೆ ತಂದೆಯ ಮನೆ ಕಡೆಗೆ ಹಿಂತಿರುಗಿ ಬರುವಂತದ್ದು.
The elder son is another type of backslider.
ಹಿರಿಯ ಮಗನು ಮತ್ತೊಂದು ರೀತಿಯ ಹಿಂಜಾರಿದಂತವನು.
Who thinks he's okay.
ಆತನು ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಳ್ತಾನೆ.
But when God blesses somebody else he feels jealous.
ದೇವರು ಯಾರೋ ಒಬ್ಬರನ್ನು ಆಶೀರ್ವದಿಸಿದ್ರು ಅಂದ್ರೆ ಆತನು ಹೊಟ್ಟೆ ಕಿಚ್ಚಪಡ್ತಾನೆ.
Just like Cain felt jealous of Abel.
ಕಾಯಿನನು ಹೇಬೆಲನ ವಿಷಯವಾಗಿ ಹೊಟ್ಟೆ ಕಿಚ್ಚಪಟ್ಟಾಗ.
At the end of the story he's outside the house.
ಕೊನೆಯಲ್ಲಿ ಆತನು ಮನೆಯ ಹೊರಗಿರುತ್ತಾನೆ.
The picture of many Pharisees.
ಫರಿಸಾಯರ ಚಿತ್ರಣ ಅದು.
Who think they are okay.
ಅವರು ಸರಿದೀವಿ ಅಂತ ಅನ್ಕೊಳ್ತಾರೆ.
Then in chapter 16 to 21.
ನಂತರ 16 21ನೇ ಅಧ್ಯಾಯದಲ್ಲಿ
we find a number of parables dealing with money.
ನಾವು ಕಂಡುಕೊಳ್ತೀವಿ ಹಣದ ವಿಷಯವಾಗಿ ಅನೇಕ ಸಾಮ್ಯಗಳಿರುವುದನ್ನ.
Jesus spoke a lot about money.
ಯೇಸು ಹಣದ ಕುರಿತಾಗಿ ಬಹಳಷ್ಟು ಮಾತಾಡಿದ್ದಾರೆ.
Much more than we think.
ನಾವು ಯೋಚಿಸುವುದಕ್ಕಿಂತ ಹೆಚ್ಚಾಗಿ.
Not only parables but stories.
ಸಾಮ್ಯಗಳು ಮಾತ್ರ ಅಲ್ಲ, ಕಥೆಗಳು ಮತ್ತು ನಡೆದಂತವುಗಳು.
Like a whole treatise on money.
ಇದು ಹಣದ ಮೇಲೆ ಕೂಡಿರುವಂತಹ ಬೋಧನೆಯಾಗಿದೆ.
First of all the story of an unrighteous steward.
ನೀತಿ ಉಳ್ಳಂತ ಮನೆ ವಾರ್ತೆವನ ಕಥೆ ಇದೆ ಇಲ್ಲಿ.
In 16 verses 1 to 9.
16ನೇ ಅಧ್ಯಾಯದಲ್ಲಿ 1 2 ಮತ್ತು 9ನೇ ವಚನ.
This man was cheating.
ಈ ಮನುಷ್ಯನು ವಂಚನೆ ಮಾಡುತ್ತಿರ್ತಾನೆ.
And his master heard about it.
ಯಜಮಾನನಿಗೆ ಅದು ಗೊತ್ತಾಗುತ್ತೆ.
He said okay, you got to resign.
ಯಜಮಾನನ ಹೇಳ್ತಾನೆ ಕೆಲಸ ಬಿಟ್ಟು ಹೋಗಬೇಕು ಅಂತ.
Give me an account of your
situation. ನಿನ್ನ ಮನೆ ವಾರ್ತೆಯ ಲೆಕ್ಕವನ್ನು ಒಪ್ಪಿಸು ಅಂತ ಹೇಳ್ತಾನೆ. ಮತ್ತು
he realized that he'll be sacked.
ಮನೆ ವಾರ್ತೆ ಕೆಲಸ ಹೋಗುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ.
So what did he do?
ಏನ್ ಮಾಡ್ತಾನ ಅವನು?
He called all the people who owed money to his master.
ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬರನ್ನು ಕರೀತಾನೆ.
Asked them to reduce their bill 50% in some cases.
ಕೆಲವೊಂದು ಪ್ರಕರಣದಲ್ಲಿ ಯಾರಾದರೂ 100 ಕೊಡಬೇಕಾಗಿತ್ತು ಅಂದ್ರೆ ಅದರಲ್ಲಿ 50 ಅಂತ ಬರಿ ಅಂತ ಹೇಳ್ತಾನೆ.
20% in some cases.
ಕೆಲವೊಂದು ಪ್ರಕರಣದಲ್ಲಿ 20 ಅಂತ ಹೇಳ್ತಾನೆ.
And like that it was in a way he was giving them money.
ಆ ರೀತಿಯಾಗಿ ಅವನು ಹಣವನ್ನ ಕೊಡುತ್ತಾನೆ.
By cutting down their bill.
ಜನರು ಕೊಡಬೇಕಾಗಿದ್ದರಲ್ಲಿ ಕಡಿಮೆ ಮಾಡಿಸುತ್ತಾನೆ.
And thus,
ಹಾಗೆ
he made friends through money.
ಹಣದ ಮುಖಾಂತರ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾನೆ.
So that when he is sacked from this job,
ಆತನು ಈ ಕೆಲಸದಿಂದ ಹೊರಗೋದ ಮೇಲೆ,
he'll get a job with one of those other companies whom he
helped. ಈಗ ಆತನು ಏನು ಜನರಿಗೆ ಸಹಾಯ ಮಾಡಿರ್ತಾನಲ್ಲ ಅವರಿಂದ ಕೆಲಸ ಗಿಟ್ಟಿಸಿಕೊಳ್ಳುವ ಯೋಜನೆ ಒಂದು. ಮತ್ತು
the master,
ಯಜಮಾನನು,
said this is a clever fellow according to the wisdom of his age.
ಇವನು ಜಾಣತನ ಮಾಡಿದನು ಯಾಕಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಜಾಣರಾಗಿದ್ದಾರೆ ಅಂತ ಹೇಳುತ್ತಾನೆ. ಯೇಸು 8ನೇ ವಚನದಲ್ಲಿ ಕೊನೆ ಭಾಗ,
the sons of this age are shrewder in relation to their own kind of things than the sons of light.
ಯಾಕಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ ಅಂತ ಹೇಳುತ್ತಾರೆ ಯೇಸು.
That means in relation to money, which is the only thing people live for on earth.
ಹಣಕ್ಕೆ ಸಂಬಂಧಿಸಿದಂತೆ ಲೌಕಿಕರು ಹಣಕ್ಕಾಗಿಯೇ ಜೀವಿಸುತ್ತಾರೆ.
Worldly people are wiser.
ಲೌಕಿಕರು ಹೆಚ್ಚು ಜಾಣರಾಗಿದ್ದಾರೆ.
Then the sons of light are in relation to eternal riches.
ಬೆಳಕಿನ ರಾಜ್ಯದವರು ಐಶ್ವರ್ಯದ ವಿಷಯದಲ್ಲಿ ಅಷ್ಟು ಜಾಣರಾಗಿಲ್ಲ.
Because the worldly people live wholeheartedly.
ಯಾಕಂದರೆ ಲೌಕಿಕರು ಹಣಕ್ಕಾಗಿ ಹೃದಯಪೂರ್ವಕವಾಗಿ ಜೀವಿಸುತ್ತಾರೆ.
But the children of light don't live wholeheartedly for heavenly riches.
ಆದರೆ ಬೆಳಕಿನ ಮಕ್ಕಳು ಪರಲೋಕದ ಐಶ್ವರ್ಯಕ್ಕೆ ಹೃದಯಪೂರ್ವಕವಾಗಿ ಜೀವಿಸುವುದಿಲ್ಲ.
They say they belong to
ತಾವು ಪರಲೋಕಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ತಾರೆ.
They say that heavenly riches are more important than
ಲೌಕಿಕ ಐಶ್ವರ್ಯಕ್ಕಿಂತ ಪರಲೋಕ ಐಶ್ವರ್ಯವು ಮುಖ್ಯ ಅಂತ ಹೇಳ್ತಾರೆ.
But they don't live wholeheartedly for it.
ಆದರೆ ಅದಕ್ಕಾಗಿ ಮನಃಪೂರ್ವಕವಾಗಿ ಜೀವಿಸುವುದಿಲ್ಲ ಅವರು.
Showing that the children of the world are wiser in relation.
ಇವರಿಗಿಂತ ಲೌಕಿಕ ಮಕ್ಕಳು ತಮ್ಮ ವಿಷಯದಲ್ಲಿ ಜಾಣರಾಗಿದ್ದಾರೆ. ನಂತರದಲ್ಲಿ ಯೇಸು ಹೇಳ್ತಾರೆ,
ಲರ್ನ್ ಎ ಲೆಸನ್ ಫ್ರಮ್ ದಿಸ್,
ಇದರಿಂದ ಪಾಠ ಕಲ್ತ್ಕೊಳ್ಳ್ರಿ.
ಯು ಶುಡ್ ಮೇಕ್ ಫ್ರೆಂಡ್ಸ್ ಫಾರ್ ಇಟರ್ನಿಟಿ ಬಿಕಾಸ್ ದಟ್
ನೀವು ನಿತ್ಯತ್ವಕ್ಕಾಗಿ ಸ್ನೇಹಿತರನ್ನ ಮಾಡಿಕೊಳ್ಳ್ರಿ, ಯಾಕಂದ್ರೆ ಅದು ಭವಿಷ್ಯ ಎಂಬುದಾಗಿ ಯೇಸು ಹೇಳ್ತಾರೆ.
ದಿಸ್ ಮ್ಯಾನ್ಸ್ ಫ್ಯೂಚರ್ ವಾಸ್ ಓನ್ಲಿ ಆನ್ ಅರ್ಥ್ ಟಿಲ್ ದಿ ಎಂಡ್ ಆಫ್ ಹಿಸ್ ಅರ್ಥ್ಲಿ ಲೈಫ್.
ಈ ಮನುಷ್ಯನ ಭವಿಷ್ಯವು ಲೋಕದಲ್ಲಿ ಮಾತ್ರ, ಅದು ಲೋಕ ಇರುವವರೆಗೂ ಮಾತ್ರ.
ಬಟ್ ಯುವರ್ ಫ್ಯೂಚರ್ ಇಸ್ ಫಾರ್ ಇಟರ್ನಿಟಿ.
ನಿಮ್ಮ ಭವಿಷ್ಯವು ನಿತ್ಯತ್ವದಲ್ಲಿರುವಂತಹ.
ಹಿ ಮೇಡ್ ಫ್ರೆಂಡ್ಸ್ ಫಾರ್ ಹಿಸ್ ಫ್ಯೂಚರ್ ವಿತ್
ಮನಿ. ಈ ಮನುಷ್ಯನು ಹಣದಿಂದ ಭವಿಷ್ಯಕ್ಕಾಗಿ ತನ್ನ ಸ್ನೇಹಿತರನ್ನು ಮಾಡಿಕೊಂಡನು.
ಯು ಮೇಕ್ ಫ್ರೆಂಡ್ಸ್ ಫಾರ್ ಯುವರ್ ಫ್ಯೂಚರ್ ವಿತ್ ಮನಿ.
ನೀವು ನಿಮ್ಮ ಭವಿಷ್ಯಕ್ಕಾಗಿ ಧನದಿಂದ ಸ್ನೇಹಿತರನ್ನು ಮಾಡಿಕೊಳ್ಳ್ರಿ ಅಂತ ಯೇಸು ಹೇಳ್ತಾರೆ.
ಹೌ ಯು ಡೂ ದಟ್? ಯೂಸ್ ಮನಿ ಟು bring souls to heaven.
ಪರಲೋಕಕ್ಕೆ ಆತ್ಮವನ್ನು ಕರೆತರಲು ಹಣವನ್ನು ಉಪಯೋಗಿಸಿರಿ.
That means use money for the spread of the gospel.
ಅದರ ಅರ್ಥ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಹಣವನ್ನು ಉಪಯೋಗಿಸಿರಿ.
And because you spend your money for the spread of the gospel.
ಸುವಾರ್ತೆಗೋಸ್ಕರ ನೀವು ನಿಮ್ಮ ಹಣವನ್ನು ಉಪಯೋಗಿಸುವುದಾದ್ರೆ
somebody in heaven,
ಪರಲೋಕದಲ್ಲಿ ಯಾರೋ ಒಬ್ರು,
will come to you one day,
ಒಂದು ದಿನ ನಿಮ್ಮ ಬಳಿಗೆ ಬರ್ತಾರೆ,
and say thank you for spending money to get a book to me or send the gospel to me in some way.
ನನಗೆ ಸುವಾರ್ತೆ ತಲುಪಿಸಲು ಮತ್ತು ದೈವಿಕ ಪುಸ್ತಕವನ್ನು ಕೊಡಿಸಲು ನಿಮ್ಮ ಹಣವನ್ನು ಖರ್ಚು ಮಾಡಿದ್ದಕ್ಕೆ ಕೃತಜ್ಞತೆಗಳು ಅಂತ ಹೇಳ್ತಾರೆ.
And I want to thank you for that.
ಅದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ
that's what that verse means.
ವಚನದ ಅರ್ಥ ಅದೇ ಆಗಿದೆ.
Then Jesus said.
ನಂತರ ಯೇಸು ಹೇಳ್ತಾರೆ,
if you are not faithful in the use of money, verse 11.
11ನೇ ವಚನದಲ್ಲಿ ಹಣವನ್ನು ಉಪಯೋಗಿಸುವಂತ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲ ಅಂದ್ರೆ,
how will God give you the true riches?
ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟರು?
This is the reason why many preachers do not have an anointing in their ministry.
ಅದಕ್ಕಾಗಿ ಅನೇಕ ಬೋಧಕರು ತಮ್ಮ ಸೇವೆಯಲ್ಲಿ ಅಭಿಷೇಕವನ್ನು ಹೊಂದಿಲ್ಲ.
Because they are not faithful with money.
ಯಾಕಂದ್ರೆ ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲವಾದ್ದರಿಂದ.
Then Jesus said.
ನಂತರ ಯೇಸು ಹೇಳ್ತಾರೆ,
nobody can serve two masters.
ಯಾರು ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು.
The two masters are not God and the devil.
ಇಬ್ಬರು ಯಜಮಾನರು ಅಂದ್ರೆ ಸೈತಾನ ಮತ್ತು ದೇವರಲ್ಲ,
God and money.
ಹಣ ಮತ್ತು ದೇವರು.
Then we read another story about a rich man and Lazarus.
ಐಶ್ವರ್ಯವಂತನು ಮತ್ತು ಲಾಜರನ ಕಥೆ ಓದ್ತೇವಿಲ್ಲಿ.
This is not a parable.
ಅದು ಸಾಮ್ಯ ಅಲ್ಲ.
We know that because in no parable did Jesus use names like Lazarus and Abraham.
ಯೇಸು ಯಾವುದೇ ಸಾಮ್ಯದಲ್ಲಿ ಲಾಜರನು ಮತ್ತು ಅಬ್ರಹಾಮನು ಅಂತ ಹೆಸರು ಹೇಳಿಲ್ಲ.
In all parables Jesus said a certain man or a certain woman.
ಎಲ್ಲ ಸಾಮ್ಯದಲ್ಲೂ ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷ ಅಂತ ಹೇಳಿದ್ದಾರೆ.
But never name.
ಯಾವುದೇ ಹೆಸರು ಹೇಳಿಲ್ಲ.
Abraham is a real person.
ಅಬ್ರಹಾಮನು ನಿಜವಾದ ವ್ಯಕ್ತಿ.
And he speaks about Moses and the prophets in verse 29.
ಮೋಶೆ ಮತ್ತು ಪ್ರವಾದಿಗಳ ಕುರಿತಾಗಿ 29ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ.
Lazarus therefore was a real man.
ಲಾಜರನು ಕೂಡ ನಿಜವಾದ ಮನುಷ್ಯನು.
The rich man, his name is not mentioned. Perhaps Jesus wanted to avoid embarrassing his relatives who were still alive on earth.
ಐಶ್ವರ್ಯವಂತನ ಹೆಸರು ಹೇಳಿಲ್ಲ ಯಾಕೆಂದ್ರೆ ಇಲ್ಲಿ ಉಳಿದಂತ ಆತನ ಮಿಕ್ಕ ಸಂಬಂಧಿಕರಿಗೆ ಆತನ ಹೆಸರು ಹೇಳಿ ನಾಚಿಕೆ ಪಡಿಸಬಾರದು ಅಂತ.
But the story here is that the rich man went to hell.
ಇಲ್ಲಿ ಕಥೆ ಏನಾಗಿದೆ ಅಂದ್ರೆ ಐಶ್ವರ್ಯವಂತನು ನರಕಕ್ಕೆ ಹೋದನು ಎಂಬುದಾಗಿ.
Not because he didn't help the poor.
ಬಡವರಿಗೆ ಸಹಾಯ ಮಾಡಲಿಲ್ಲ ಅನ್ನೋದಕ್ಕಲ್ಲ.
Because he didn't have faith.
ಆತನಿಗೆ ನಂಬಿಕೆ ಇರಲಿಲ್ಲ.
James says, how can you have faith if you see your brother
ನಿಮ್ಮ ಸಹೋದರನ ಅಗತ್ಯತೆ ಕಂಡು ಆತನಿಗೆ ಸಹಾಯ ಮಾಡದಿರುವಲ್ಲಿ ನಂಬಿಕೆ ಇದೆ ಅಂತ ಹೇಗೆ ಹೇಳ್ತೀರಿ ಎಂದು ಯಾಕೋಬನು ಹೇಳ್ತಾನೆ.
Lazarus was sitting at the gate was this rich man's own brother.
ಲಾಜರನು ದ್ವಾರದ ಬಳಿ ಕೂತಿರುತ್ತಾನೆ, ಆತನು ಐಶ್ವರ್ಯವಂತನ ಸಂಬಂಧಿಕನಾಗಿರ್ತಾನೆ.
Because they were both children of Abraham.
ಇಬ್ಬರು ಅಬ್ರಹಾಮನ ಮಕ್ಕಳಾಗಿರುವುದರಿಂದ.
Abraham called the rich man son.
ಅಬ್ರಹಾಮನು ಐಶ್ವರ್ಯವಂತನನ್ನ ಮಗನು ಎಂಬುದಾಗಿ ಕರೀತಾನೆ.
That's what he called him in verse 25.
ಅಬ್ರಹಾಮನು 25ನೇ ವಚನದಲ್ಲಿ ಐಶ್ವರ್ಯವಂತನಿಗೆ ಕಂದ ಅಂತ ಕರೀತಾನೆ.
He was Abraham's son.
ಐಶ್ವರ್ಯವಂತನು ಅಬ್ರಹಾಮನ ಮಗನು.
So was Lazarus.
ಅದೇ ರೀತಿ ಲಾಜರನು.
So they were brothers.
ಇಬ್ಬರು ಸಹೋದರರು.
So it was his brother sitting at the gate.
ಆತನ ಸಹೋದರನು ದ್ವಾರದ ಬಳಿ ಕೂತಿರ್ತಾನೆ.
It's like seeing you seeing a brother in your church sitting at the gate with swords.
ನಿಮ್ಮ ಸಭೆಯಲ್ಲಿ ಒಬ್ಬ ಸಹೋದರನು ಅಗತ್ಯತೆಯೊಂದಿಗೆ ಸಭೆಯ ದ್ವಾರದ ಬಳಿ ಕೂತಿರ್ತಾನೆ.
Is it not any beggar?
ಅದು ಯಾರೋ ಭಿಕ್ಷುಕನಲ್ಲ.
Remember, Israel was like a church.
ನೆನಪಿಡ್ರಿ, ಇಸ್ರೇಲ್ ಒಂದು ಸಭೆ ಇದ್ದಂತೆ.
They were all brothers and sisters.
ಅವರೆಲ್ಲರೂ ಸಹೋದರ ಸಹೋದರಿಯರಿದ್ದಂತೆ.
That's why this parable is serious.
ಅದಕ್ಕಾಗಿ ಈ ಸಾಮ್ಯವು ಗಂಭೀರವಾದದ್ದು.
He didn't care for his own brother.
ಆತನು ತನ್ನ ಸ್ವಂತ ಸಹೋದರನ ವಿಷಯವಾಗಿ ಕಾಳಜಿ ವಹಿಸಲಿಲ್ಲ.
James says you don't have.
ಅದನ್ನ ಯಾಕೋಬನ್ ಹೇಳಿದ್ದು ನಂಬಿಕೆ ಇಲ್ಲ ಅಂತ.
So he went to hell.
ಆತನು ನರಕಕ್ಕೆ ಹೋಗ್ತಾನೆ.
Because he didn't have faith.
ಆತನಿಗೆ ನಂಬಿಕೆ ಇಲ್ಲವಾದ್ದರಿಂದ.
Faith that produced works.
ನಂಬಿಕೆಯು ಕ್ರಿಯೆಗಳನ್ನು ಮಾಡಿಸುತ್ತದೆ.
And though it's not mentioned, Lazarus must have had faith. That's why he entered paradise.
ಇಲ್ಲಿ ಎಲ್ಲೂ ನಮೂದಾಗಿಲ್ಲ, ಲಾಜರನಿಗೆ ನಂಬಿಕೆ ಇದ್ದಿದ್ದರಿಂದ ಪರದೇಶಿಗೆ ಒಯ್ಯಲ್ಪಟ್ಟನು.
This is one story that teaches very clearly that when a person dies, he goes immediately either to paradise or to hell.
ಈ ಒಂದು ಕಥೆಯು ನಮಗೆ ಹೇಳುತ್ತದೆ, ಒಬ್ಬ ಮನುಷ್ಯನು ಸತ್ತ ನಂತರ ಆತನು ಪರಲೋಕಕ್ಕೆ ಹೋಗ್ತಾನೆ ಇಲ್ಲ ನರಕಕ್ಕೆ ಹೋಗ್ತಾನೆ.
Also that they can speak to each other from paradise and hell even though they cannot go to each other's place.
ಒಬ್ಬರು ಮತ್ತೊಬ್ಬರ ಸ್ಥಳಕ್ಕೆ ಹೋಗಲಾಗದಿದ್ದರೂ ಸಹ ಪರಲೋಕದಿಂದ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಬಹುದಾಗಿದೆ.
Abraham died more than 2000 years before Jesus told this story.
Yesu ee kathayannu heluva modale Abrahamanu 2000 varshagala munche sattiddanu.
There he is in paradise talking to this man.
Iga paralokadallidane ee manushyanottige maatanaduttiddane.
And the rich man knows why he went to hell.
Aishwaryavantanige gottittu taanu yaake narakakke hogiddene anta.
He says I have not repented.
Nanu manasantara pattiddilla anta helutane.
He says tell someone to go and tell my brothers verse 32 repent.
Nana sahodarara bali hogi
30.
ಮಾನಸಾಂತರ ಪಡುವಂತೆ ಅವರಿಗೆ ಯಾರಾದರೂ ಹೇಳಿರಿ ಎಂಬುದಾಗಿ 30ನೇ ವಚನದಲ್ಲಿ ಐಶ್ವರ್ಯವಂತನು ಹೇಳುತ್ತಾನೆ.
Repentance, he knows, is the need.
ಮಾನಸಾಂತರದ ಅಗತ್ಯತೆ ಅವನಿಗೆ ಗೊತ್ತಿತ್ತು.
How much Jesus emphasized repentance.
ನೋಡ್ರಿ, ಯೇಸು ಮಾನಸಾಂತರದ ಬಗ್ಗೆ ಎಷ್ಟು ಒತ್ತಿ ಹೇಳಿದ್ದಾರೆ ಅಂತ.
And then we read about the cleansing of 10 lepers in chapter 7.
ನಂತರ 17ನೇ ಅಧ್ಯಾಯದಲ್ಲಿ 10 ಕುಷ್ಠರೋಗಿಗಳು ಸ್ವಸ್ಥ ಹೊಂದುವಂತದ್ದು ನೋಡ್ತಾರೆ.
Only one came back to give thanks.
ಒಬ್ಬನು ಹಿಂತಿರುಗಿ ಬಂದು ಕೃತಜ್ಞತೆ ಸಲ್ಲಿಸುತ್ತಾನೆ.
Because he came to give thanks.
ಆತನು ಕೃತಜ್ಞತೆ ಸಲ್ಲಿಸಿದ್ದಕ್ಕಾಗಿ.
He got something more than healing.
ಸ್ವಸ್ಥತೆಗಿಂತ ಹೆಚ್ಚಾಗಿ ಏನೋ ಒಂದನ್ನು ಪಡೆದುಕೊಂಡನು.
He got salvation.
ರಕ್ಷಣೆ ಸಿಕ್ಕಿತು ಅವನಿಗೆ.
Jesus told him verse 19 of chapter 17.
17ನೇ ಅಧ್ಯಾಯ 19ನೇ ವಚನದಲ್ಲಿ ಯೇಸು ಹೇಳ್ತಾರೆ.
Your faith has saved you.
ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ.
He not only got
ಆತನು ಸ್ವಸ್ಥತೆ ಮಾತ್ರ ಪಡೆದುಕೊಳ್ಳಲಿಲ್ಲ, ರಕ್ಷಣೆಯನ್ನು ಪಡೆದುಕೊಂಡನು.
When you come back to thank God for something, you always get more than if you didn't thank God.
ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸದೇ ಇರುವುದಕ್ಕಿಂತ ಬಂದು ಕೃತಜ್ಞತೆ ಸಲ್ಲಿಸಿದಾಗ ಹೆಚ್ಚು ನಿಮಗೆ ದೊರಕುತ್ತದೆ ದೇವರಿಂದ.
And then Jesus warned about the last days being like the days of Noah.
ನಂತರ ಯೇಸು ಇಲ್ಲಿ ಕಡೆಯ ದಿನಗಳು ಲೋಟನ ಮತ್ತು ನೋಹನ ದಿನಗಳ ರೀತಿ ಇರುತ್ತವೆ ಅಂತ ಹೇಳ್ತಾರೆ.
In the last days there will be some whole hearted believers like Noah.
ಕಡೆಯ ದಿನಗಳಲ್ಲಿ ನೋಹನ ರೀತಿ ಕೆಲವು ಮನಪೂರ್ವಕ ವಿಶ್ವಾಸಿಗಳು ಇರುತ್ತಾರೆ.
Some half hearted compromisers like
Noah. ಅದೇ ರೀತಿ ಲೋಟನ ರೀತಿ ಅರ್ಧ ಮನಸ್ಸಿನ ರಾಜಿ ಮಾಡಿಕೊಳ್ಳುವಂತ ಜನರು ಇರುತ್ತಾರೆ.
Save his whole family, Lot will lose his whole.
ನೋಹನು ಇಡೀ ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡನು, ಆದರೆ ಲೋಟನು ತನ್ನ ಇಡೀ ಕುಟುಂಬವನ್ನು ಕಳೆದುಕೊಂಡನು.
Then in chapter 18 Jesus spoke a parable.
ನಂತರ ಯೇಸು 18ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟ ಸಾಮ್ಯ ಹೇಳುತ್ತಾರೆ. ಎರಡು ಸಾಮ್ಯಗಳಿರುತ್ತವೆ ಪ್ರಾರ್ಥನಾ ಬಗ್ಗೆ.
One about a widow who persisted till she got what she wanted.
ಒಬ್ಬ ಹೆಂಗಸು ತನಗೆ ಬೇಕಾದದ್ದನ್ನು ಪಡೆದುಕೊಳ್ಳುವವರೆಗೂ ಹಠ ಬಿಡದೆ ಇರುವಂತಹ ಸಾಮ್ಯ.
Teaching us that we must go to God again and again and again until we get what God.
ಅದು ನಮಗೇನ್ ಕಲಿಸುತ್ತೆ ಅಂದ್ರೆ ನಮಗೆ ಅಗತ್ಯತೆ ಇರುವಂತದನ್ನ ಪಡೆದುಕೊಳ್ಳುವವರೆಗೂ ದೇವರ ಬಳಿಗೆ ಪದೇ ಪದೇ ಹೋಗಬೇಕು ಅನ್ನುವಂಥದ್ದನ್ನ.
Particularly victory over sin and Satan.
ವಿಶೇಷವಾಗಿ ಸೈತಾನನ ಮೇಲೆ ಮತ್ತು ಪಾಪದ ಮೇಲೆ ಜಯ ಹೊಂದುವಂಥದ್ದು.
That's what this widow was saying. Protect me against.
ವಿಧವೆ ಅದನ್ನೇ ಪ್ರಾರ್ಥನೆ ಮಾಡುವಂಥದ್ದು, ನನ್ನ ವೈರ್ಯ ವಿರುದ್ಧವಾಗಿ ನನಗೆ ರಕ್ಷಣೆ
ಕೊಡುವಂಥದ್ದು.
ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಯೇಸು ಪ್ರಾರ್ಥನೆ ಮಾಡುತ್ತಾರೆ.
Or deliver us from the evil one.
ಅಥವಾ ಕೆಡುಕನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ.
Second parable is about the Pharisee and publican.
ಎರಡನೇ ಸಾಮ್ಯವು ಸುಂಕದವನು ಮತ್ತು ಫರಿಸಾಯನು ಪ್ರಾರ್ಥನೆ ಮಾಡುವ ಕುರಿತು.
There's a world of difference between how they pray.
ಅವರು ಹೇಗೆ ಪ್ರಾರ್ಥನೆ ಮಾಡುತ್ತಾರೆ ಅನ್ನುವಂಥದ್ದೇ ವ್ಯತ್ಯಾಸ ಇಲ್ಲಿ.
One prays in pride.
ಒಬ್ಬನು ಗರ್ವದಿಂದ ಪ್ರಾರ್ಥನೆ ಮಾಡುತ್ತಾನೆ.
Congratulating himself that he's so much better than other people.
ಮತ್ತೊಬ್ಬರಿಗಿಂತ ತಾನು ಉತ್ತಮನು ಎಂಬುದಾಗಿ ಅನ್ಕೊಂತಿರ್ತಾನೆ.
Sometimes we don't say these things outwardly.
ನಾವು ಹೊರಗಡೆ ಈ ತರ ಯಾವಾಗಲೂ ಹೇಳಕ್ ಹೋಗೋದಿಲ್ಲ.
Pharisee also didn't say it publicly.
ಫರಿಸಾಯನು ಸಾರ್ವಜನಿಕವಾಗಿ ಹೇಳಲಿಲ್ಲ.
It's rude to stand up and say I'm better.
ನಾನು ಮತ್ತೊಬ್ಬರಿಗಿಂತ ಉತ್ತಮನು ಅಂತ ಎದ್ದು ನಿಂತು ಹೇಳುವಂತದ್ದು ಹೊರಟತನ.
He was not so foolish.
ಆತನು ಮೂರ್ಖನಲ್ಲ.
What does it say in verse 11?
ಅನಂದನ ವಚನ ಏನು ಹೇಳುತ್ತೆ?
He said it to himself.
ತನಕ್ಕೆ ತಾನು ಹೇಳಿಕೊಂಡನದನ್ನ.
In other words, he was thinking in his mind.
ಇನ್ನೊಂದು ಅರ್ಥದಲ್ಲಿ ತನ್ನ ಮನಸ್ಸಿನಲ್ಲಿ ಆ ರೀತಿ ಅನ್ಕೊಂತಿದ್ದ.
He was only thinking in his mind.
ತನ್ನ ಮನಸ್ಸಿನಲ್ಲಿ ಅನ್ಕೊಂತಿದ್ದ ಅಷ್ಟೇ.
Oh God, I thank you. I'm not like
ಓ ದೇವರೇ, ನಾನು ಬೇರೆಯವರ ರೀತಿ ಅಲ್ಲ, ನಿನಗೆ ಕೃತಜ್ಞತೆಗಳು ಅಂತ.
Exactly how many Christians think.
ಅನೇಕ ಕ್ರೈಸ್ತರು ಅದೇ ರೀತಿ ಯೋಚಿಸುತ್ತಾರೆ.
Oh, I'm not like people in that group or this denomination.
ಈ ಗುಂಪು ಅಥವಾ ಆ ಸಮೂಹ ರೀತಿ ನಾನಿಲ್ಲ ಅನ್ಕೊಂತಾರೆ.
Oh, you look at other people in your church and say, I thank God, I'm not like.
ನಿಮ್ಮ ಸಭೆಯಲ್ಲಿರುವಂತ ಜನರ ನೋಡಿ ಹೇಳ್ತೀರಿ ಅವ್ರ ತರ ನಾನಿಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಅಂತ.
That man is never accepted by God.
ಅಂತವನು ದೇವರಿಂದ ಅಂಗೀಕೃತಗೊಳ್ಳುವುದಿಲ್ಲ.
But the other man,
ಮತ್ತೊಬ್ಬ ಮನುಷ್ಯನು
who was so conscious of his sin,
ತನ್ನ ಪಾಪದ ಬಗ್ಗೆ ಅರಿವನ್ನು ಹೊಂದಿದ್ದನು,
so conscious that he felt he was the only sinner in the whole world,
ಇಡೀ ಲೋಕದಲ್ಲೇ ನಾನೇ ಅತಿ ಕೆಟ್ಟ ಪಾಪಿ ಅಂತ ಅನ್ಕೊಂಡನು.
He says in verse 13, be merciful to me, the sinner.
13ನೇ ವಚನದಲ್ಲಿ ಹೇಳ್ತಾನೆ, ಪಾಪಿಯಾದ ನನ್ನನ್ನು ಕರುಣಿಸು ಅಂತ.
In English it is very clear, the only sinner in the world as it were.
ಆಂಗ್ಲ ಭಾಷೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಲೋಕದಲ್ಲಿ ಪಾಪಿ ನಾನೊಬ್ಬನೇ ಎಂಬುದಾಗಿ.
He was aware of his own sin.
ತನ್ನ ಪಾಪದ ವಿಷಯವಾಗಿ ಅರಿವನ್ನು ಹೊಂದಿದನು.
And he went home justified.
ನೀತಿವಂತನಾಗಿ ಮನೆಗೆ ಹೋದನು.
And then we read about Bartimaeus in verse 35 onwards.
ನಂತರ 35ನೇ ವಚನದಿಂದ ಬಾರ್ತಿಮಾಯನ ಕುರಿತು ಓದುತ್ತೇವೆ.
And this blind man.
ಈತನು ಕುರುಡ ಮನುಷ್ಯನಾಗಿರುತ್ತಾನೆ.
He was crying out saying, Jesus, have mercy.
ಯೇಸುವೇ ನನ್ನ ಮೇಲೆ ಕರುಣೆ ತೋರಿಸು ಅಂತ ಹೇಳ್ತಿರ್ತಾನೆ.
Jesus asked him a question.
ಯೇಸು ಒಂದು ಪ್ರಶ್ನೆ ಕೇಳುತ್ತಾರೆ.
What do you want me to do for you?
ನಾನು ಏನು ಮಾಡಬೇಕು ಅಂತ ನೀನು ಬಯಸ್ತೀಯ ಅಂತ.
Anybody would have known that the blind man wanted. He
ಎಲ್ಲರಿಗೂ ಗೊತ್ತಿರುತ್ತೆ ಆ ಕುರುಡ ಮನುಷ್ಯನಿಗೆ ಬೇಕಾಗಿರುವಂತದ್ದು ಸ್ವಸ್ಥತೆ.
Why did Jesus ask him?
ಯೇಸು ಯಾಕೆ ಕೇಳಿದ್ರ ಹಾಗೆ?
A principle is involved here.
ತತ್ವವು ಇಲ್ಲಿ ಅನ್ವಯಿಸುತ್ತದೆ.
The Lord wants us to express our needs specifically.
ನಮ್ಮ ಅಗತ್ಯತೆ ಏನೇ ಇದ್ದರೂ ಸಹ ಅದನ್ನು ಹೇಳಬೇಕು ಎಂದು ದೇವರು ಬಯಸುತ್ತಾರೆ.
And then Jesus said to him.
ನಂತರ ಯೇಸು ಹೇಳುತ್ತಾರೆ,
receive your sight.
ನಿನ್ನ ದೃಷ್ಟಿಯನ್ನು ಪಡೆದುಕೋ ಅಂತ.
Your faith has made you well.
ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯಾದೆ.
Again it was faith that
ನಂಬಿಕೆ ಇಲ್ಲಿ
brought him healing.
ಸ್ವಸ್ಥತೆ ತಂತು.
Chapter 19 verses 1 to 10 we read about Zacchaeus.
19ನೇ ಅಧ್ಯಾಯ 1ರಿಂದ 10ನೇ ವಚನ ಜಕಾಯನ ಕುರಿತು ಓದುತ್ತೇವೆ.
Again a matter of money.
ಹಣದ ವಿಷಯ ಮತ್ತೆ ಇಲ್ಲಿ ಬಂದಿದೆ.
The Lord walked with Zacchaeus to his house.
ಕರ್ತರು ಜಕಾಯನ ಸಂಗಡ ಜಕಾಯನ ಮನೆಗೆ ನಡ್ಕೊಂಡು ಹೋಗ್ತಾರೆ.
Because he saw that Zacchaeus was a man who was sincere.
ಯಾಕಂದ್ರೆ ಕರ್ತರು ಆತನ ಪ್ರಾಮಾಣಿಕತೆ ಮತ್ತೆ ಯಥಾರ್ಥತೆ ನೋಡಿರ್ತಾರೆ.
Before they could enter the house,
ಮನೆಗೆ ಪ್ರವೇಶಿಸುವ ಮೊದಲು,
in verse 8 it says Zacchaeus stopped.
8ನೇ ವಚನದಲ್ಲಿ ಓದ್ತೇವೆ ಜಕಾಯನ ನಿಂತ್ಕೊಳ್ತಾನೆ.
And said, Lord,
ಹೇಳ್ತಾನೆ ಕರ್ತನೆ,
I want to tell you something.
ನಾನು ನಿನಗೆ ಒಂದು ವಿಷಯ ಹೇಳ್ತೇನೆ.
I've cheated a lot of people.
ನಾನು ಅನೇಕರಿಗೆ ಮೋಸ ಮಾಡಿದ್ದೇನೆ.
That's how I built this house.
ಆ ರೀತಿಯಾಗಿ ಮನೆ ಕಟ್ಟಿದ್ದೇನೆ.
So you're a holy man.
ನೀನು ಪವಿತ್ರನು.
I'm not asking you to come to this house.
ಈ ಮನೆಗೆ ಬಾ ಅಂತ ನಾನು ಕರೀತಾ ಇಲ್ಲ.
It's not proper.
ಅದು ಸರಿಯಾದ ಕ್ರಮ ಅಲ್ಲ.
Before you enter this house,
ಈ ಮನೆಗೆ ಪ್ರವೇಶ ಹೊಂದುವ ಮೊದಲು ನೀವು,
I want to tell you that I have decided to settle all these things.
ಈ ಎಲ್ಲಾ ವಿಷಯಗಳನ್ನು ಸರಿ ಮಾಡುತ್ತೇನೆ ಎಂಬುದಾಗಿ ಕರ್ತನಿಗೆ ಆತನು ಹೇಳ್ತಾನೆ.
I'm going to give half my money to the poor.
ನನ್ನ ಹಣದಲ್ಲಿನ ಅರ್ಧ ಭಾಗವನ್ನು ಬಡವರಿಗೆ ಕೊಡ್ತೇನೆ.
Everybody whom I cheated,
ನಾನು ಮೋಸ ಮಾಡಿರುವ ಪ್ರತಿಯೊಬ್ಬನಿಗೂ,
I'm going to make them happy because I'm going to give them back four times what I cheated.
ನಾಲ್ಕರಷ್ಟನ್ನು ಅವರಿಗೆ ಹಿಂತಿರುಗಿಸಿ ಕೊಡ್ತೇನೆ, ಅವರಿಗೆ ಸಂತೋಷ ಪಡಿಸ್ತೇನೆ ಎಂಬುದಾಗಿ ಹೇಳ್ತಾನೆ.
Now Jesus didn't say, oh no, there's no need to give four times, just give the same amount with maybe 20% interest.
ಯೇಸು ಈ ರೀತಿಯಾಗಿ ಹೇಳಿಲ್ಲ, ಇಲ್ಲ ಎಷ್ಟಿದೆ ಅಷ್ಟೇ ಕೊಡು, ನಾಲ್ಕರಷ್ಟು ಕೊಡುವ ಅವಶ್ಯಕತೆ ಇಲ್ಲ, ಶೇಕಡ 20% ಬಡ್ಡಿ ಕೊಡು ಸಾಕು ಅಂತ ಹೇಳಿಲ್ಲ. ಇಲ್ಲ,
he never said that.
ಆತನ ಆ ರೀತಿ ಹೇಳಿಲ್ಲ.
He said that's fine,
ಒಳ್ಳೇದು ಅಂತ ಯೇಸು ಹೇಳ್ತಾರೆ.
That shows that salvation has come to you.
ರಕ್ಷಣೆಯು ಈ ಮನೆಗೆ ಬಂದಿತ್ತು ಎಂಬುದಾಗಿ ಯೇಸು ಹೇಳ್ತಾರೆ.
ಸಾಲ್ವೇಷನ್ ಫ್ರಮ್ ವಾಟ್?
ರಕ್ಷಣೆ ಯಾವುದರಿಂದ?
ಸಾಲ್ವೇಷನ್ ಫ್ರಮ್ ದ ಲವ್ ಆಫ್ ಮನಿ ಟು ವಿಚ್ ದಿಸ್ ಮ್ಯಾನ್ ವಾಸ್ ಇನ್ ಬಾಂಡೇಜ್.
ಈ ಮನುಷ್ಯನು ನಂಟನ್ನು ಹೊಂದಿದಂತ ಹಣದ ಮೇಲಿನ ಪ್ರೀತಿಯಿಂದ.
ದೆನ್ ಜೀಸಸ್,
ನಂತರ ಯೇಸು ಹೇಳ್ತಾರೆ, 10ನೇ ವಚನ,
ದ ಸನ್ ಆಫ್ ಮ್ಯಾನ್ ಹಸ್ ಕಮ್ ಟು ಸೀಕ್ ಅಂಡ್ ಟು ಸೇವ್ ದಟ್ ವಿಚ್ ವಾಸ್ ಲಾಸ್ಟ್.
ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಅಂತ.
ಯು ವಾಂಟ್ ಟು ಬಿ ಸೇವ್ ಫ್ರಮ್ ದ ಲವ್ ಆಫ್ ಮನಿ,
ಹಣದ ಮೇಲಿನ ಪ್ರೀತಿಯಿಂದ ಬಿಡುಗಡೆ ಹೊಂದಬೇಕು.
ಯು ಮಸ್ಟ್ ಫಸ್ಟ್ ಅಕ್ನಾಲೆಜ್ ದಟ್ ಯು ಆರ್ ಲಾಸ್ಟ್ ಇನ್ ದ ಲವ್ ಆಫ್ ಮನಿ.
ನೀವು ಹಣದ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೀರಿ ಎಂಬುದಾಗಿ ಅರ್ಕೆ ಮಾಡಿರಿ.
ಯು ಡೋಂಟ್ ಅಕ್ನಾಲೆಜ್ ದಟ್,
ಅದನ್ನು ಅರ್ಕೆ ಮಾಡಲಿಲ್ಲ ಅಂದ್ರೆ,
ಹಿ ವಾಂಟ್ ಸೇವ್ ಯು ಬಿಕಾಸ್ ಹಿ ಇಸ್ ಕಮ್ ಟು ಸೀಕ್ ಅಂಡ್ ಸೇವ್ ಓನ್ಲಿ ದ ಲಾ.
ಆಗ ಆತನು ನಿಮ್ಮನ್ನು ರಕ್ಷಿಸುವುದಿಲ್ಲ, ಯಾಕೆಂದ್ರೆ ಯೇಸು ಬಂದಿದ್ದು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ.
ಯು ಥಿಂಕ್ ಯು ಆರ್ ನಾಟ್ ಲಾಸ್ಟ್ ದೆನ್ ಆಫ್ ಕೋರ್ಸ್ ಹಿ ಲೀವ್ ಯು ಅಲೋನ್.
ನೀವು ಕಳೆದು ಹೋಗಿಲ್ಲ ಅಂತ ನೀವು ಭಾವಿಸುವುದಾದ್ರೆ ಯೇಸು ನಿಮ್ಮನ್ನು ಬಿಟ್ಬಿಡ್ತಾರೆ ಹಾಗೆ.
ದೆನ್ ಹಿ ಸ್ಪೋಕ್ ಅಬೌಟ್ ಅನದರ್ ಪ್ಯಾರಬಲ್ ಅಬೌಟ್ ಮನಿ.
ಯೇಸು ಹಣದ ವಿಷಯವಾಗಿ ಮತ್ತೊಂದು ಸಾಮ್ಯ ಮಾತಾಡ್ತಾರೆ.
ಇನ್ ವರ್ಸ್ 11 ಟು 27,
11ರಿಂದ 27ನೇ ವಚನ,
ಅಬೌಟ್ 10 ಸ್ಲೇವ್ಸ್,
10 ಗುಲಾಮರ ಕುರಿತು.
ಅಂಡ್ the master gave each of them, verse 13, one mina.
13ನೇ ವಚನದಲ್ಲಿ ಒಬ್ಬ ಯಜಮಾನನು ಒಬ್ಬೊಬ್ಬರಿಗೆ ಒಂದೊಂದು ಮೊಹರನ್ನು ಕೊಡ್ತಾನೆ.
One each.
ಒಬ್ಬೊಬ್ಬರಿಗೆ ಒಂದೊಂದು.
And when he went a long journey and came,
ಯಜಮಾನನು ದೂರ ಪ್ರಯಾಣ ಮಾಡಿ ಹಿಂತಿರುಗಿ ಬಂದಾಗ,
he told them to do business with
him. ಆ ಯಜಮಾನನು ಅವರಿಗೆ ವ್ಯಾಪಾರ ಮಾಡಲು ಹೇಳಿರುತ್ತಾನೆ.
That teaches us there's nothing wrong in doing business and making
profit. ಅದು ನಮಗೇನು ಕಲಿಸುತ್ತೆ ಅಂದ್ರೆ, ನಾವು ವ್ಯಾಪಾರ ಮಾಡಿಕೊಂಡು ಲಾಭ ಗಳಿಸೋದ್ರಲ್ಲಿ ತಪ್ಪಿಲ್ಲ ಅಂತ.
Jesus himself said it was good.
ಯೇಸು ಅದನ್ನೇ ಹೇಳುವಂತದ್ದು ಒಳ್ಳೇದು.
And one man made 10 minas, verse 16.
16ನೇ ವಚನದಲ್ಲಿ ಒಬ್ಬನು 10 ಮೊಹರಿಗಳು ಸಂಪಾದನೆ ಆದವು ಅಂತ ಹೇಳ್ತಾನೆ.
He got authority over 10 cities.
10 ಗ್ರಾಮಗಳ ಮೇಲೆ ಅಧಿಕಾರ ವಹಿಸಿಕೊಳ್ಳುತ್ತಾನೆ.
Another made 5.
ಇನ್ನೊಬ್ಬನು 5 ಮೊಹರಿಗಳನ್ನು ಸಂಪಾದನೆ
ಮಾಡುತ್ತಾನೆ.
ಅತನ 5 ಗ್ರಾಮಗಳ ಮೇಲೆ ಅಧಿಕಾರ ವಹಿಸಿಕೊಳ್ಳುತ್ತಾನೆ.
Another person did nothing.
ಮತ್ತೊಬ್ಬನು ಏನು ಸಂಪಾದನೆ ಮಾಡೋದಿಲ್ಲ.
And the master rebuked him saying, why didn't you get it at least put it in the bank and get some interest.
ನೀನು ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಬಡ್ಡಿನಾದರೂ ಪಡ್ಕೋಬಹುದಾಗಿತ್ತಲ್ಲ ಅಂತ ಕೇಳ್ತಾನೆ.
23ನೇ
ವಚನ,
teaching us that putting money in a bank and getting interest is perfectly all right.
ಬ್ಯಾಂಕ್ ಅಲ್ಲಿ ಹಣವನ್ನ ಇಟ್ಟು ಬಡ್ಡಿ ಪಡ್ಕೊಳ್ಳೋದು ತಪ್ಪಿಲ್ಲ ಅಂತ ಅದು ನಮಗೆ ಕಲಿಸುತ್ತದೆ.
Some people have some doubt whether you can put money in the bank.
Bank alli hana idbeku illo annuvanta anekaru anumana vyaktapadistare.
Now what we see here is
ನಾವಿಲ್ಲಿ ನೋಡೋದೇನಂದ್ರೆ
the Lord has given us gifts.
ದೇವರು ನಮಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ
many things.
ಅನೇಕವುಗಳನ್ನು
health
ಆರೋಗ್ಯ
24 hours a day
ದಿನದ 24 ಗಂಟೆ
maybe a house
ಮನೆ
maybe money
ಹಣ
family
ಕುಟುಂಬ
all these are gifts
ಎಲ್ಲವೂ ಉಡುಗೊರೆಗಳೇ
now what we do with them
ಅವುಗಳೊಟ್ಟಿಗೆ ನಾವೇನ್ ಮಾಡ್ತೀವಿ
depends on us
ಅದು ನಮಗೆ ಬಿಟ್ಟಿದ್ದು
some are more faithful some are less
ಕೆಲವರು ಹೆಚ್ಚು ನಂಬಿಕೆ ಹೊಂದಿರ್ತಾರೆ ಇನ್ನು ಕೆಲವರು ಕಡಿಮೆ
but the more faithful we are
ಆದರೆ ಹೆಚ್ಚು ನಂಬಿಕೆಸ್ಥರಾಗಿದ್ದಾಗ
the closer we will be to Jesus in eternity
ಯೇಸುವಿಗೆ ನಿತ್ಯತ್ವದಲ್ಲಿ ಹತ್ತಿರವಾಗಿರ್ತೇವೆ
that's the reward
ಅದು ನಮಗೆ ಪ್ರತಿಫಲ
the less faithful we are
ನಂಬಿಕೆಯಲ್ಲಿ ಕಡಿಮೆ ಇದ್ದರೆ ನಾವು
the further away we will be from the Lord in eternity
ನಿತ್ಯತ್ವದಲ್ಲಿ ನಾವು ಕರ್ತನಿಗೆ ಸ್ವಲ್ಪ ದೂರ ಇರ್ತೀವಿ
the Lord help us to be
ನಾವು ನಂಬಿಕೆಸ್ಥರಾಗಿರುವಂತ ದೇವರ ಸಹಾಯ ಮಾಡಲಿ ಆತನು ಕೊಟ್ಟಂತ ಎಲ್ಲ ಉಡುಗೊರೆ ಮತ್ತು ವರಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ